ಜಾಯ್ಸ್, ನೀವು ಬಹಳ ಪಾರದರ್ಶಕ, ಅದರ ಮೇಲೆಯೇ ನಿಮ್ಮ ಸೇವೆ ಕಟ್ಟಲ್ಪಟ್ಟಿದೆ ಅನಿಸುತ್ತದೆ. ನಂಬಿಕಸ್ತಿಕೆ ಮತ್ತು ಪಾರದರ್ಶಕತೆ, ನೀವು ಯಾರು ಮತ್ತು ದೇವರು ನಿಮ್ಮ ಜೀವಿತದ ಮೂಲಕ ಏನು ಮಾಡಿದ್ದಾನೆ ಎಂದು ತೋರಿಸುವುದು. ಆದರೆ ನೀವು ಹೇಳುತ್ತಿರುವಂಥದ್ದು ಹೇಳುವುದಕ್ಕೆ ಯಾವಾಗಲೂ ಸುಲಭವಲ್ಲ. ಅಂತ ಜಾಗಕ್ಕೆ ಹೋಗುವುದು ಯಾಕೆ ಮುಖ್ಯ, ಅಷ್ಟು ಪ್ರಾಮುಖ್ಯ ಅಂದುಕೊಳ್ಳುತ್ತೀರಿ?
ಮೊದಲನೇದಾಗಿ ಜಿಂಜರ್, ದೇವರು ನನಗೆ ತೆರೆದ ಮನಸ್ಸಿನ ವರ ಕೊಟ್ಟಿದ್ದಾನೆ ಎಂದು ನಂಬುತ್ತೇನೆ. ನನ್ನ ವ್ಯಕ್ತಿತ್ವ ಯಾವಾಗಲೂ ನೇರವಾಗಿ ಇರುವಂಥದ್ದು, ಅದರಿಂದ ಅದರ ಒಂದು ಭಾಗ ನನ್ನ ವ್ಯಕ್ತಿತ್ವ ಇರಬಹುದು. ಆದರೆ ಇದರಲ್ಲಿ ಬಹಳಷ್ಟು ದೇವರು ನನಗೆ ಕೊಟ್ಟಿರುವ ವರ, ಮತ್ತು ಇದನ್ನು ದೇವರು ನನಗೆ ಜನರ ಸಲುವಾಗಿ ಕೊಟ್ಟಿದ್ದಾನೆ ಎಂದು ನಂಬುತ್ತೇನೆ. ಏಕೆಂದರೆ ಜನರಿಗೆ ನಿರೀಕ್ಷೆಯ ಅಗತ್ಯವಿದೆ. ಯಾರಾದರೂ ತಮ್ಮ ಕಷ್ಟವನ್ನು ದಾಟಿ ಹೋಗಿದ್ದಾರೆ ಎಂದು ತಿಳಿಯುವುದು ಅವರಿಗೆ ಅಗತ್ಯವಿದೆ. ಮತ್ತು ನಾನು ಹಾದು ಹೋದ ರೀತಿಯ ಕಷ್ಟಗಳು, ಅವು ನನ್ನ ಸನ್ನಿವೇಶದಲ್ಲಿ ಲೈಂಗಿಕವಾಗಿತ್ತು, ಮಾತಿನದು, ದೈಹಿಕವಾದ ನಿಂದನೆ ಕೂಡ ಆಗಿತ್ತು. ಆದರೆ ಅಲ್ಲಿ ಎಲ್ಲ ರೀತಿಯ ಸಮಸ್ಯೆ ಇತ್ತು. ಅವರನ್ನು ನೋಯಿಸುವಂತಹ ಎಲ್ಲ ರೀತಿಯ ಸಮಸ್ಯೆಗಳು ಜನರಿಗೆ ಆಗುತ್ತವೆ. ಒಂದು ಮುಖ್ಯವಾದ ಸಂಗತಿ ಎಂದರೆ ದೇವರು ನಿಮ್ಮ ಬಗ್ಗೆ ಚಿಂತಿಸುತ್ತಾನೆ. ಈಗ ನೀವಿದನ್ನು ತೆಗೆದುಕೊಳ್ಬೇಕು. ನಿಮಗೆ ನೋವಾಗಿದ್ದರೆ ದೇವರು ನೋಡಿಕೊಳ್ತಾನೆ, ನಿಮ್ಮನ್ನು ಆಧರಿಸಲು ಬಯಸ್ತಾನೆ, ನಿಮ್ಮನ್ನು ಸ್ವಸ್ಥ ಮಾಡಲು ಬಯಸ್ತಾನೆ, ನಿಮ್ಮನ್ನು ಸಂಪೂರ್ಣವಾಗಿ ಮಾಡಲು ಬಯಸ್ತಾನೆ. ನಮ್ಮ ಆಶೀರ್ವಾದಗಳನ್ನು ಬೇರೆ ಜನರ ಒಟ್ಟಿಗೆ ಹೋಲಿಸಬಾರದು, ಮತ್ತು ನಮ್ಮ ಕಷ್ಟ ದುರಂತಗಳನ್ನು ಬೇರೆಯವರೊಂದಿಗೆ ಹೋಲಿಸಲು ಅಗತ್ಯವಿಲ್ಲ. ನಾನು ನಂಬುತ್ತೇನೆ ದೇವರ ಹೃದಯವು ಜನರನ್ನು ಸ್ವಸ್ಥ ಮಾಡುವುದಕ್ಕಾಗಿ, ಅವರು ಸಂಪೂರ್ಣರಾಗಿ ಇರುವುದನ್ನು ನೋಡುವುದಕ್ಕಾಗಿ, ಅವರು ಹೊಂದಿಕೊಳ್ಳುವಂತೆ ಯೇಸು ಮರಣ ಹೊಂದಿದ ಜೀವವನ್ನು ಅವರು ಹೊಂದಿಕೊಳ್ಳುವುದಕ್ಕಾಗಿ ಇದೆ. ಆತನು ಬಹಿರಂಗವಾಗಿ ಇದನ್ನು ಹಂಚಿಕೊಳ್ಳಲು ನನಗೆ ಕೃಪೆ ಕೊಟ್ಟಿದ್ದಾನೆ ಎಂದು ನಂಬುತ್ತೇನೆ. ಹಂಚಿಕೊಳ್ಳಲು ನನಗೆ ಕೆಲವು ಸಂಗತಿಗಳು ಕಠಿಣವಾಗಿವೆ. ಈ ಸಾಕ್ಷಿಯಲ್ಲಿ ಕೆಲವು ಸಂಗತಿಗಳು ಸ್ವಲ್ಪ ಕಠಿಣವಾಗಿದ್ದವು, ಏಕೆಂದರೆ ಕೆಲವು ಸಂಗತಿಗಳು ಬಹಳ ಕ್ರೂರ, ಬಹಳ ಕೆಟ್ಟದಾಗಿ ಅನಿಸುತ್ತದೆ. ನೋಡಿ, ಅವು ಹೇಳುವುದಕ್ಕೆ ಕೆಲವು ಸಂದರ್ಭಗಳಲ್ಲಿ ಕಠಿಣವಾಗಿದ್ದವು. ಅಂದರೆ ಸರಿ, ನನ್ನ ತಂದೆ ನನ್ನನ್ನು ಲೈಂಗಿಕವಾಗಿ ನಿಂದಿಸಿದರು ಎಂದು ಹೇಳಲು ಅದು ಕೆಟ್ಟದಾಗಿ ಅನಿಸುತ್ತದೆ. ಆದರೆ ಅವರು ನನ್ನ ಮೇಲೆ ಅತ್ಯಾಚಾರ ಮಾಡಿದರು ಎಂದು ಹೇಳುವಷ್ಟು ಕೆಟ್ಟದಾಗಿ ಇರುವುದಿಲ್ಲ.
ನಿಮಗೆ ಅದನ್ನು ಹೇಳುವುದಕ್ಕೆ ಆ ಪದವನ್ನು ಉಪಯೋಗಿಸಲು ಅತ್ಯಾಚಾರ, ನೀವು ಇತ್ತೀಚೆಗೆ ಅದಕ್ಕೆ ಬಂದಿರುವಂತೆ
ನಾನು ಮಾಡಲಿಲ್ಲ. ಈ ಸಮಯದಲ್ಲಿ ನನ್ನ ಸಾಕ್ಷಿಯನ್ನು ಹಂಚುವಾಗ ನಾನು ಈ ರೀತಿಯಲ್ಲಿ ನಿಜವಾಗಿ ಮೊದಲನೇದಾಗಿ ಅದನ್ನು ಯೋಚಿಸಿರಲಿಲ್ಲ. ಮತ್ತು ನಾನು ಅಂದುಕೊಂಡೆ, ಸರಿ ನೋಡಿ, ನಿಜವಾಗಿ ಅವರು ನನ್ನನ್ನು ದೈಹಿಕವಾಗಿ ಬಲತ್ಕರಿಸಲಿಲ್ಲ. ಆದರೆ ಸುಳ್ಳುಗಳು ಮತ್ತು ಆಡಿಸುವುದು ಮತ್ತು ಭಯ ಮತ್ತು ಬೆದರಿಕೆಗಳ ಮೂಲಕ, ನೋಡಿ, ನಾನು ಒತ್ತಾಯಕ್ಕೆ ಒಳಗಾದೆ. ಮತ್ತು ಅತ್ಯಾಚಾರದ ನಿರೂಪಣೆಯ ಪ್ರಕಾರ ಯಾರಾದರೂ ನಿಮ್ಮನ್ನು ಲೈಂಗಿಕವಾಗಿ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಉಪಯೋಗಿಸುವುದು, ಸರಿ, ಅದು ಖಂಡಿತವಾಗಿ ಅವರು ಮಾಡಬೇಕೆಂದು ನಾನು ಬಯಸಿದ್ದಲ್ಲ. ಹೀಗೆ ನನ್ನ ತಂದೆ ನನ್ನನ್ನು ಅನೇಕ ಬಾರಿ ಬಲಾತ್ಕರಿಸಿದರು. ನಾನು ಅಂದುಕೊಳ್ಳುತ್ತೇನೆ ಅದು ಪ್ರಾಯಶಃ ಕಟ್ಟಿಪಕ್ಷ 200 ಬಾರಿ. ಹೌದು, 200 ಬಾರಿ. ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡಬಲ್ಲನು ಎಂದು ನಾನು ಯೋಚಿಸುವಾಗ, ಮತ್ತು ನಾನು ಇದ್ದಂತ ಸ್ಥಳವನ್ನು ನಾನು ನೋಡುವಾಗ, ಅದು ದೇವರು ನನ್ನನ್ನು ತಂದಂಥದ್ದು. ಅಂದರೆ ಅದನ್ನು ನಾನು ಯಾರೊಡನೆ ಬೇಕಾದರೂ ಹಂಚಿಕೊಳ್ಳಲು ಸಿದ್ಧಳಿದ್ದೇನೆ. ಅದು ಅವರಿಗೆ ಏನು ಗೊತ್ತೇ, ದೇವರು ನಿಮಗೆ ಅದರಿಂದ ಹೊರಬರುವಂತೆ ಸಹಾಯ ಮಾಡುವುದಾದರೆ ದೇವರು ನನ್ನ ಸಮಸ್ಯೆಯಲ್ಲಿ ಕೂಡ ಸಹಾಯ ಮಾಡುತ್ತಾನೆ ಎಂದು ನಂಬುತ್ತೇನೆ. ನಾನು ಲೈಂಗಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಮಾತಿನಲ್ಲಿ ನನ್ನ ತಂದೆಯಿಂದ ನಿಂದನೆಗೆ ಒಳಗಾದೆ. ನಾನು 18 ವಯಸ್ಸಿನಲ್ಲಿ ಕಟ್ಟಕಡೆಗೆ ಮನೆಯನ್ನು ಬಿಟ್ಟು ಬಿಟ್ಟೆ. ನಿಂದನೆ ಎಂದರೆ ತಪ್ಪಾಗಿ ಉಪಯೋಗಿಸಲ್ಪಡುವುದು, ನಿಯಮ ಬಾಹಿರವಾಗಿ ಉಪಯೋಗಿಸುವುದು, ಅತಿಯಾಗಿ ಉಪಯೋಗಿಸುವುದು ಅಥವಾ ವ್ಯರ್ಥ ಮಾಡುವುದು, ಘಾಸಿಗೊಳಿಸುವಂತ, ಹಾಳಾಗುವಂತ ರೀತಿಯಲ್ಲಿ ಉಪಯೋಗಿಸುವುದು, ಕ್ರೂರವಾಗಿ ಉಪಚರಿಸುವುದು. ಕೇಳುತ್ತಿರುವವರು ಅಥವಾ ಈ ದಿನ ಇಲ್ಲಿರುವವರು ಲೈಂಗಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಮಾತಿನಿಂದ ನಿಂದಿಸಲ್ಪಟ್ಟಿರಬಹುದು, ಆದರೆ ಎಲ್ಲಾ ರೀತಿಯ ನಿಂದನೆಗಳು ಹಾಳು ಮಾಡುವಂಥವು. ನಾನು ದುರುಪಯೋಗ ಮಾಡಲ್ಪಟ್ಟ ಅಥವಾ ನಮ್ಮನ್ನು ದೇವರು ಬಯಸುವುದಕ್ಕಿಂತ ಬೇರೆ ಉದ್ದೇಶದಲ್ಲಿ ಉಪಯೋಗಿಸಲ್ಪಟ್ಟ ಯಾವುದೇ ಸಮಯದಲ್ಲಿ ಅದು ಹಾಳು ಮಾಡುವಂಥದ್ದು. ನನ್ನ ತಂದೆ ಅನೇಕ ಮೂರ್ಖ ಕೆಲಸಗಳನ್ನು ಮಾಡಿದರು, ಮತ್ತು ಈ ದಿನ ನೀವು ನನ್ನನ್ನು ನಂಬಬಹುದು. ನಾನು ನಿಮಗೆ ಹೇಳುತ್ತೇನೆ, ನಾನು ನಿಮಗೆ ಕೆಲವು ಸಂಗತಿಗಳನ್ನು ಮಾತ್ರ ಹೇಳುತ್ತೇನೆ. ಅಲ್ಲಿ ಕೆಲವು ನನಗೆ ಇಂತಹ ಗುಂಪಿನಲ್ಲಿ ಮಾತನಾಡಲು ಬಹಳ ಮುಜುಗುರವಾಗಿದೆ. ಅವರು ತಾಯಿಯೊಡನೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವುದನ್ನು ನಾನು ಬೀಗದ ಕೈ ತೂತಿನಿಂದ ನೋಡುವಂತೆ ಮಾಡಿದರು. ನಂತರ ಅದು ನನಗೆ ಹೇಗೆ ಅನಿಸುತ್ತದೆ ಎಂದು ನಾನು ಅವರಿಗೆ ಹೇಳಬೇಕಾಗುತ್ತಿತ್ತು. ಅವರು ಏನಾದರೂ ಕೆಲಸಕ್ಕಾಗಿ ಕೆಳಗೆ ಅಥವಾ ಗ್ಯಾರೇಜ್ಗೆ ಹೋದರೆ ನನಗೆ 5 ಅಥವಾ 10 ನಿಮಿಷ ಕಾಯಲು ಹೇಳುತ್ತಿದ್ದರು. ನಂತರ ನಾನು ಇರುವಲ್ಲಿಗೆ ಬರುತ್ತಿದ್ದರು, ನಾನು ಅವರಿಗಾಗಿ ಕಾಯುತ್ತಿದ್ದೆ ಎಂಬಂತೆ ನಡೆಸುತ್ತಿದ್ದರು ಮತ್ತು ಆ ಪರಿಸ್ಥಿತಿಯಲ್ಲಿ ನನಗೆ ಕಿರುಕುಳ ಕೊಡುತ್ತಿದ್ದರು. ನನ್ನನ್ನು ಮುಟ್ಟುವುದು, ಅವರನ್ನು ನಾನು ಮುಟ್ಟುವಂತೆ ಮಾಡುವುದು, ನಾನು ಯಾವಾಗಲೂ ಭಯದಲ್ಲಿ ಇರುತ್ತಿದ್ದೆ. ನನ್ನ ತಾಯಿ ಒಳಗೆ ಬಂದು ಅವರನ್ನು ಹಿಡಿದು ನನ್ನನ್ನು ಅಪಾದಿಸಬಹುದು ಎಂದು ಅವರು ಕಾರಿನಲ್ಲಿ ಬೇರೆ ಸ್ಥಳಗಳಿಗೆ ಹೋಗುವಾಗ ನನ್ನ ತಾಯಿ ಎದುರಿಗೆ ತನ್ನ ಜೊತೆ ಬರಲು ಬೇಡಿಕೊಳ್ಳುವಂತೆ ಹೇಳುತ್ತಿದ್ದರು. ನಂತರ ನನಗೆ ಹೇಳುತ್ತಿದ್ದರು ಇಲ್ಲ. ನಂತರ ಅವರು ಕಡೆಯಲ್ಲಿ ನನ್ನನ್ನು ಬಿಟ್ಟುಕೊಳ್ಳುವ ತನಕ ಅವರು ಹಾಗೆ ಮಾಡುವಂತೆ ನಾನು ಪ್ರಯತ್ನಿಸುತ್ತಾ ಇರಬೇಕಾಗಿತ್ತು. ನನಗೆ ಹೇಳಿದ್ದನ್ನು ನಾನು ಮಾಡಬೇಕಾಗುತ್ತಿತ್ತು. ನನ್ನ ತಾಯಿ ಪ್ರತಿ ಶುಕ್ರವಾರ ಬೆಳಿಗ್ಗೆ ಅಂಗಡಿಗೆ ಹೋಗುತ್ತಿದ್ದರು ಮತ್ತು ನಾನು ಹತಾಶಳಾಗಿ ಅವರ ಜೊತೆ ಹೋಗಬೇಕಾಗುತ್ತಿತ್ತು. ನಾನು ಮನೆಯಲ್ಲಿ ಇರುವಂತೆ ಅಥವಾ ಹೋಗದೇ ಇರುವ ಬಗ್ಗೆ ಒಂದು ನೆಪ ಹಾಕುವಂತೆ ಅವರು ಮಾಡುತ್ತಿದ್ದರು. ಆಕೆ ಹೋದ ಮೇಲೆ ನನ್ನನ್ನು ಅತ್ಯಾಚಾರಕ್ಕೆ ಒಳಪಡಿಸುತ್ತಿದ್ದರು. ನಾನು ಈಜುವುದಕ್ಕೆ ಹೋದಾಗ ನನಗೆ ಈಜು ಕಲಿಸುವಂತೆ ನಾನು ಅವರನ್ನು ಕೇಳುವಂತೆ ಮಾಡುತ್ತಿದ್ದರು. ಈಜುವಾಗ ತನ್ನ ಕೈಗಳನ್ನು ನನ್ನ ಮೇಲಿಡ್ತಿದ್ದರು. ನಾನು ಅಸುರಕ್ಷಿತವಾಗಿ ಬೆಳೆದೆ. ಒಂದು ಮಗುವಿಗೆ ಆಗುವಂತಹ ಆಘಾತವನ್ನು ನಾವು ಊಹಿಸಲು ತೊಡಗುತ್ತೇವೆ ಎಂದು ನನಗೆ ಅನಿಸುವುದಿಲ್ಲ. ಮಕ್ಕಳು ಸುರಕ್ಷಿತವಾಗಿದ್ದೇವೆ ಅಂದ್ಕೊಳ್ಬೇಕು. ನಾನೆಂದಿಗೂ ಸುರಕ್ಷಿತ ಅಂದ್ಕೊಳ್ಳಿಲ್ಲ, ನನಗೆ ಗೊತ್ತಿದೆ. ನಿಮ್ಮಲ್ಲಿ ಕೆಲವರು ಇದೇ ರೀತಿಯ ಅನುಭವ ಹೊಂದಿದ್ದೀರಿ. ನಿಮ್ಮ ಜೀವನ ಚರಿತ್ರೆ ಕಾಣುತ್ತೀಯೇ? ನಾನು ಶಾಲೆಯಿಂದ ಹುಡುಗಿಯರನ್ನು ಮನೆಗೆ ಕರೆತರಬೇಕೆಂದು ಬಯಸ್ತಿದ್ರು. ಅವರು ಅವರಿಗೂ ಹಾಗೆ ಮಾಡಲು ಬಯಸ್ತಿದ್ರು. ನಮ್ಮ ಪಕ್ಕದ ಮನೆಯ ಹುಡುಗಿಯನ್ನು ಅವರು ಕೆಲವು ಬಾರಿ ನಿಂದಿಸಿದರು. ಅವಳು ಮತ್ತು ನಾನು ಸ್ನೇಹಿತೆಯರು ಮತ್ತು ನನಗೆ ನೆನಪಿದೆ, ನನ್ನ ತಂದೆ ಅವಳನ್ನು ನನ್ನ ಜೊತೆ ಅವಳು ಏಕಾಂಗಿಯಾಗಿ ಇರುವ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರು ಮತ್ತು ನಾನು ಅಲ್ಲಿಂದ ಬೇರೆ ಕಡೆ ಹೋಗಿ ಕಾಯುವಂತೆ ಮಾಡಿ ಆ ಸಮಯದಲ್ಲಿ ಅವಳಿಗೆ ಹಾಗೇ ಮಾಡುತ್ತಿದ್ದರು ಮತ್ತು ನಾನು ಬಹಳ ನಾಚಿಕೆಗೆ ಈಡಾಗುತ್ತಿದ್ದೆ. ನನ್ನ ಪೋಷಕರ ಬಗ್ಗೆ ನಾಚಿಕೊಳ್ಳುತ್ತಿದ್ದೆ. ಅವರು ಮಾಡುತ್ತಿದ್ದದ್ದು ನನಗೆ ನಾಚಿಕೆ ಹುಟ್ಟಿಸುತ್ತಿತ್ತು. ನಾನು ಪ್ರೌಢಳಾಗಿ ನಾಚಿಕೆಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವ ತನಕ ಅದು ಇರಲಿಲ್ಲ. ನೀವು ಯಾರಾಗಿದ್ದೀರಿ ಎಂಬ ಬಗ್ಗೆ ನಾಚಿಕೊಂಡಾಗ ಅದು ನಿಮ್ಮ ಎಲ್ಲಾ ಯೋಚನೆಗಳನ್ನು ಕ್ರಿಯೆಗಳನ್ನು ಹೇಗೆ ವಿಷಗೊಳಿಸುತ್ತದೆ ಅಲ್ಲವೇ? ದೇವರ ವಾಕ್ಯ ಅನ್ನತ್ತೆ ನಿಮ್ಮ ಅವಮಾನಕ್ಕೆ ಬದಲಾಗಿ ಮಾನವ 2ರಷ್ಟಾಗುವುದು. ನಾನು ನಿಮಗೆ 2ರಷ್ಟು ಪರಿಹಾರ ಕೊಡುವೆನು. ನಿಮಗೊಂದು ಹೇಳ್ತೇನೆ, ನೀವು ಸರಿಯಾಗಿ ಬೆಳೆದಿದ್ದರೆ ನೀವು ನಿಮ್ಮ ಪೋಷಕರ ಬಳಿ ಹೋಗಿ 3 ಬಾರಿ ಚುಂಬಿಸಿ ಅವರನ್ನು. ನೀವು ಸರಿಯಾದ ರೀತಿಯಲ್ಲಿ ವಿರಳವಾಗಿ ಬೆಳೆದಿದ್ದರೂ ಕೂಡ, ಸ್ವಲ್ಪ ಸರಿಯಾಗಿ ಬೆಳೆದಿದ್ದರೂ ಕೂಡ, ಆಮೀನ್. ಲೈಂಗಿಕ ನಿಂದನೆ ಅದರ ಬಗ್ಗೆ ಯಾರೂ ಮಾತನಾಡಲಾರದಷ್ಟು ನಾಚಿಕೆಯದಾಗಿದೆ. ಅದರ ಬಗ್ಗೆ ಹೇಗೆ ಮಾತನಾಡಬೇಕು ಎಂದು ಯಾರಿಗೂ ತಿಳಿಯದು. ನನ್ನ ತಂದೆ ನನ್ನ ಗೆಳತಿಯ ಮೇಲೆ ಅತ್ಯಾಚಾರ ಮಾಡಿದ ನಂತರ ನಾನು ಅವಳ ಒಟ್ಟಿಗೆ ವಾಪಸ್ ಬರುತ್ತಿದ್ದೆವು. ಅದರ ಬಗ್ಗೆ ನಾವು ಮಾತನಾಡುತ್ತಲೂ ಇರಲಿಲ್ಲ. ನಾನೀಗ ಯೋಚಿಸುತ್ತೇನೆ, ಅದು ನನಗೆ ಅಷ್ಟು ಅದ್ವಿತೀಯ ವಿಷಯ. ಅದರ ಬಗ್ಗೆ ಹೇಗೆ ಮಾತನಾಡುವುದು ಎಂದು ಯಾರಿಗೂ ತಿಳಿದಷ್ಟು ಭಯಂಕರವಾದ ವಿಷಯ. ಶಾಲೆಯಲ್ಲಿ ನಾನು ಸಾಮಾನ್ಯ ಜೀವನ ಇರುವಂತೆ ನಡೆಸುತ್ತಿದ್ದೆ, ಆದರೆ ನಾನು ಯಾವಾಗಲೂ ಏಕಾಂಗಿತನ ಅನುಭವಿಸುತ್ತಿದ್ದೆ. ನಾನು ಭಿನ್ನವಾಗಿರುವಂತೆ ಯಾವಾಗಲೂ ಭಾವಿಸುತ್ತಿದ್ದೆ. ನಾನು ಸರಿಯಾಗಿ ಇರುವಂತೆ ಎಂದಿಗೂ ಭಾವಿಸಲಿಲ್ಲ. ನಾನು ಯಾರೊಟ್ಟಿಗೂ ಸ್ನೇಹ ಮಾಡಲು ಆಗುತ್ತಿರಲಿಲ್ಲ. ಶಾಲೆಯ ನಂತರದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ನನಗೆ ಎಂದಿಗೂ ಅನುಮತಿ ಇರಲಿಲ್ಲ. ಎಂದಿಗೂ ಯಾವ ರೀತಿಯ ಚಂಡಿನಾಟಕ್ಕೂ ಹೋಗಲಿಲ್ಲ. ಯಾವ ರೀತಿಯ ಆಟದ ಚಟುವಟಿಕೆಗಳು ಯಾವುದರಲ್ಲೂ ಭಾಗವಹಿಸಲು ಆಗಲಿಲ್ಲ. ಶಾಲೆಯಿಂದ ಮನೆಗೆ ಹೋಗಲು ನನಗೆ ಕೆಲವೇ ನಿಮಿಷಗಳು ಇರುತ್ತಿದ್ದವು, ಯಾಕೆಂದರೆ ನಾನು ಹೊರಗೆ ಹೋಗಿ ಒಬ್ಬ ಹುಡುಗನೊಟ್ಟಿಗೆ ಏನಾದರೂ ಮಾಡುತ್ತೇನೆ ಎಂದು ನನ್ನ ತಂದೆ ಯಾವಾಗಲೂ ಸಂಶಯ ಪಡುತ್ತಿದ್ದರು. ಅಪರಾಧ ಮನೋಭಾವ ಯಾವಾಗಲೂ ಸಂಶಯ ಹುಟ್ಟಿಸುತ್ತದೆ. ಯಾವ ಪಾರ್ಟಿಗೂ ಹೋಗ್ತಿರಲಿಲ್ಲ, ಅದೆಲ್ಲ ಹಣ ವ್ಯರ್ಥ ಹೇಳ್ತಿದ್ರು. ನಂತರ ನನ್ನ ಸಹಪಾಠಿಗಳು ನಾನು ಕೆಲವು ವಿಷಯಗಳನ್ನು ಏಕೆ ಮಾಡುವುದಿಲ್ಲ ಎಂದು ಕೇಳುತ್ತಿದ್ದರು. ಅದನ್ನು ವಿವರಿಸಲು ಪ್ರಯತ್ನಿಸುತ್ತಿದ್ದೆ. ಹೀಗೆ ಅದು ಹೆಚ್ಚು ನಟನೆ, ಹೆಚ್ಚು ಕಥೆಗಳನ್ನು ಸೃಷ್ಟಿಸುವುದಾಗಿತ್ತು. ಅದು ಭಯಂಕರವಾಗಿತ್ತು. ನಾನು ಚಿಕ್ಕವಳಿದ್ದಾಗ ನೆನಪಿಸಿಕೊಳ್ಳುತ್ತೇನೆ, ಅವರು ಶಾಲೆಯಲ್ಲಿ ಒಂದು ಮೋಜಿನ ಕಾರ್ಯಕ್ರಮ ಇಟ್ಟುಕೊಂಡಿದ್ದರು. ನನ್ನ ತಾಯಿಗೆ ಚೆನ್ನಾಗಿ ಏನೋ ಗೊತ್ತಿರಲಿಲ್ಲ. ಆಕೆಯ ಬಳಿ ಹೆಚ್ಚು ಹಣ ಕೂಡ ಇರಲಿಲ್ಲ. ಆಕೆ ನನಗೆ ಒಂದು ತೋಳದ ವಿರೂಪ ರಬ್ಬರ್ ಮುಖವಾಡ ತಂದುಕೊಟ್ಟರು. ಎಲ್ಲ ಹುಡುಗಿಯರು ಅವರ ತಂದೆ ತಾಯಂದಿರು ರಾಜಕುಮಾರಿಯ ವೇಷ ಮಾಡಿಕೊಟ್ಟಿದ್ದರು. ಅವರು ಅಂದವಾಗಿದ್ದರು, ಅವರಿಗೆಲ್ಲ ಒಳ್ಳೆಯ ಉಡುಪುಗಳು ಇದ್ದವು, ಅವರೆಲ್ಲ ಸುಂದರವಾಗಿದ್ದರು. ಆದರೆ ನನಗೆ ಮಾತ್ರ ತೋಳದ ಮುಖವಾಡ ಇತ್ತು ನೋಡಿ. ನನಗೆ ನೆನಪಿದೆ, ನಾನು ಹೋಗಿ ಶಾಲೆಯ ಆವರಣದಲ್ಲಿ ಮೂಲೆಯಲ್ಲಿ ಅಡಗಿಕೊಂಡಿದ್ದೆ. ಏಕೆಂದರೆ ನಾನು ಕಾಣ್ತಿದ್ದ ರೀತಿ ಭಯಂಕರವಾಗಿತ್ತು. ನಿಮಗೆ ನೆನಪಿರುವ ವಿಷಯಗಳು ಬಹಳ ಸ್ವಾರಸ್ಯಕರ. ನನಗೆ ನೆನಪಿದೆ, ಆ ಶಾಲೆಯ ಆವರಣದ ಮೂಲೆಯಲ್ಲಿ ಇದ್ದುಕೊಂಡು ತೋಳದ ಮುಖವಾಡ ಹಾಕ್ಕೊಂಡಿದ್ದೆ. ಎಲ್ಲರೂ ಒಳ್ಳೆಯ ರಾಜಕುಮಾರಿಯಂತೆ ಇದ್ದಾಗ ನಾನು ತೋಳದಂತೆ ಇದ್ದೆ. ನನ್ನಲ್ಲಿ ಭಯಂಕರವಾದ ನಾಚಿಕೆಯ ರಹಸ್ಯವಿತ್ತು. ಅದು ನನ್ನನ್ನು ಜೀವಂತವಾಗಿ ಪೂರ್ತಿಯಾಗಿ ತಿಂತಿತ್ತು. ನೋಡಿ ಜಿಂಜರ್, ನಾನು ಆ ಭಯದ ಬಗ್ಗೆ ಅನೇಕ ಬಾರಿ ಮಾತಾಡಿದ್ದೇನೆ. ಅದು ಅತಿ ಹಾಳು ಮಾಡುವ ಸಂಗತಿ ಎಂದು ಅಂದುಕೊಂಡಿದ್ದೇನೆ. ನಾನು ಬಾಲ್ಯದಲ್ಲಿ ಭಯಪಡದೇ ಇದ್ದ ಸಮಯವೇ ನನಗೆ ನೆನಪಿಲ್ಲ. ನಾನು ಸದಾ ಭಯಪಡುತ್ತಲೇ ಇರುತ್ತಿದ್ದೆ.
ಅದು ಹೇಗಿತ್ತು ಎಂದು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ. ಏಕೆಂದ್ರೆ ಈಗ ಅಂಥದ್ದರಲ್ಲಿ ಅನೇಕರು ಸಿಕ್ಕಿಕೊಂಡಿದ್ದಾರೆ. ನಾವು ಅಂತಹ ಜೀವನ ಶೈಲಿಯಲ್ಲಿ ಒಬ್ಬ ಯೌವನಸ್ಥೆಯಾಗಿ ಸಿಕ್ಕಿ ಬಿದ್ದದ್ದು ಎಂತ ಒಂದು ಉದಾಹರಣೆ ನೀವು ಕೊಡುವಂಥದ್ದು?
ನಾನು ಸುರಕ್ಷಿತವಾಗಿರಲಿಲ್ಲ. ನೋಡಿ, ಸ್ತ್ರೀಯರಿಗೆ ವಿಶೇಷವಾಗಿ ಸುರಕ್ಷಿತ ಅನಿಸಬೇಕು, ಅವರಿಗೆ ಕಾಳಜಿಯ ಅಗತ್ಯವಿದೆ. ಏಕೆಂದ್ರೆ ನಾನು ಎಂದಿಗೂ ಸುರಕ್ಷಿತ ಅಂದುಕೊಳ್ಳಲಿಲ್ಲ. ಉದಾಹರಣೆಗೆ, ನನ್ನ ತಂದೆ ರಾತ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರು ಮಧ್ಯಾಹ್ನ 3 ಗಂಟೆಗೆ ಕೆಲಸಕ್ಕೆ ಹೋಗುತ್ತಿದ್ದರು, ಮಧ್ಯರಾತ್ರಿ ಮನೆಗೆ ಬರುತ್ತಿದ್ದರು. ನಾನು ಎಚ್ಚರವಾಗಿದ್ದರೆ ಬೀಗದ ಕೈ ಶಬ್ದವನ್ನು ಕೇಳುತ್ತಿದ್ದೆ. ನಾನು ಆ ಭಯವನ್ನು ಅನುಭವಿಸುತ್ತಿದ್ದೆ. ಏಕೆಂದ್ರೆ ಅವರು ಏನು ಮಾಡುತ್ತಾರೆ ಎಂದು ನನಗೆ ತಿಳಿದಿರುತ್ತಿರಲಿಲ್ಲ. ಪ್ರತಿ ಶನಿವಾರ ರಾತ್ರಿ ಅವರು ಹೊರಗೆ ಹೋಗಿ ನಿಜವಾಗಿ ಕುಡಿದು ಬರುತ್ತಿದ್ದರು. ಅದು ವಾರಾಂತ್ಯದಲ್ಲಿ ಅವರ ದೊಡ್ಡ ಮನೋರಂಜನೆಯಂತೆ. ನೋಡಿ, ಅವರು ತಮ್ಮ ಕೆಲಸವನ್ನು ಶುಕ್ರವಾರ ಮುಗಿಸುತ್ತಿದ್ದರು. ನಂತರ ಪ್ರತಿ ಶನಿವಾರ ಮಧ್ಯಾಹ್ನಕ್ಕೆ ಮುಂಚೆ ಅವರು ಹೊರಗೆ ಹೋಗಿ ಕುಡಿಯಲು ಆರಂಭಿಸುತ್ತಿದ್ದರು. ನಂತರ ಅವರು ಮಧ್ಯರಾತ್ರಿ 4 ಅಥವಾ 5 ಗಂಟೆ ಮಧ್ಯೆ ಮನೆಗೆ ಬರುತ್ತಿದ್ದರು. ಒಳ್ಳೆಯ ದಿನಗಳು ಎಂದು ಕರೆಯಲ್ಪಡುತ್ತಿದ್ದಂಥ ಆ ದಿನಗಳಲ್ಲಿ ಕೂಡ ಅಂತಹ ಒಂದು ಲೈಂಗಿಕ ನಿಂದನೆ ಅಥವಾ ಅವರು ಮತ್ತು ನನ್ನ ತಾಯಿಯ ಮಧ್ಯೆ ನಿಜವಾದ ಸಮಸ್ಯೆ ಇಲ್ಲದಿದ್ದಂತಹ ದಿನಗಳಲ್ಲಿ ಕೂಡ ನಾವು ಇದ್ದ ವಾತಾವರಣದ ಭಯದಿಂದ ಅತಿರೇಕವಾದ ಸ್ಥಿತಿಯಲ್ಲಿತ್ತು. ಏಕೆಂದರೆ ನಿಮಗೆ ಎಂದಿಗೂ ಗೊತ್ತಿರುವುದಿಲ್ಲ, ಅಲ್ಲಿ ಯಾವ ಸ್ಥಿರತೆ ಇರಲಿಲ್ಲ. ಹೌದು, ಅಲ್ಲಿ ಸ್ಥಿರತೆ ಇರಲಿಲ್ಲ. ಅವರನ್ನು ಯಾವುದು ತಳಮಳಗೊಳಿಸಬಹುದು ಎಂದು ನಿಮಗೆ ತಿಳಿದಿರುವುದೇ ಇಲ್ಲ. ನೀವು ಒಮ್ಮೆ ಒಂದನ್ನು ಮಾಡಬಹುದು, ಅವರು ಅದರಲ್ಲಿ ಪೂರ್ತಿ ಚೆನ್ನಾಗಿರಬಹುದು, ಆದರೆ ಅವರ ಮನಸ್ಥಿತಿಯ ಆಧಾರದ ಮೇಲೆ ಇನ್ನೊಂದು ಬಾರಿ ಅದೇ ಅವರನ್ನು ಸಿಟ್ಟು ಕಿಬ್ಬಿಸಬಹುದು. ಹೀಗೆ ಮೂಲತಃ ನಾನು ಬಹಳ ನಿಯಂತ್ರಿತ ವಾತಾವರಣದಲ್ಲಿದ್ದೆ. ಅಂದರೆ ಅವರು ಬಹಳಷ್ಟು ನಿಯಂತ್ರಣ ಮಾಡುವವರು. ಮತ್ತು ನಾನು ಯಾವಾಗಲೂ ಹೇಳುತ್ತೇನೆ, ನೋಡಿ, ಅವರು ಟೆಲಿವಿಷನ್ನಲ್ಲಿ ಏನನ್ನು ನೋಡಬೇಕೆಂದು ಬಯಸುತ್ತಿದ್ದರು ಅದನ್ನ ನೀವು ನೋಡಬೇಕು. ಅವರು ಹೇಳುವಾಗ ಹೇಳಬೇಕು, ಮಲಗುವಾಗ ಮಲಗಬೇಕು, ಅವರು ತಿನ್ನೋದನ್ನೇ ನಾವು ತಿನ್ನಬೇಕು. ನನಗೆ ಅನಿಸುತ್ತದೆ ಅತ್ಯಾಚಾರದ ಬಗ್ಗೆ ಅವರು ನನಗೆ ಕೇಳುತ್ತಿದ್ದರು. ಒಂದು ಬಹಳ ಕ್ರೂರವಾದ ಸಂಗತಿ ಅಂದರೆ, ನಾನು ಚಿಕ್ಕ ಹುಡುಗಿಯಾಗಿದ್ದಾಗ 8-9 ವರ್ಷ ಪ್ರಾಯದವಳಾಗಿರುವಾಗ ಅವರು ನನಗೆ ಲೈಂಗಿಕ ಚಿತ್ರಗಳನ್ನು ನೋಡಲು ಹೇಳ್ತಿದ್ರು. ನಂತರ ಅದು ನನಗೆ ಹೇಗೆ ಅನಿಸುತ್ತದೆ ಎಂದು ಹೇಳುವಂತೆ ಕೇಳುತ್ತಿದ್ದರು. ಸರಿ, ಅವರು ಕೇಳುವಂತೆ ಬಯಸಿದ್ದನ್ನು ನಾನು ಹೇಳದೇ ಇದ್ದರೆ ಆಗ ಅವರು ಹುಚ್ಚರಾಗುತ್ತಿದ್ರು. ಈಗ ಬಲವಾದ ಸಿಡುಕಿನವರಾಗಿದ್ದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಾನು ಬಲವಾದ ಸಿಡುಕಿನ ವ್ಯಕ್ತಿ ಮತ್ತು ಸಿಡುಕಿನವರು ನಿಜವಾಗಿ ತಳ್ಳುವಂತಹ ಸ್ಥಿತಿಯಲ್ಲಿ ಚೆನ್ನಾಗಿ ವರ್ತಿಸುವುದಿಲ್ಲ. ನನಗೆ ಆ ರೀತಿ ವರ್ತಿಸುವುದು ತಿರಸ್ಕಾರದ ದ್ವೇಷದ ಒಂದು ಸಂಗತಿಯಂತೆ ಆಗಿತ್ತು. ನನ್ನಲ್ಲಿರುವ ಎಲ್ಲವೂ ನಾನು ಅಂದುಕೊಂಡಂತೆ ಪ್ರಾಯಶಃ ಬಹಳ ಆಘಾತಕಾರಿಯಾಗಿತ್ತು. ಆ ರೀತಿ ನಾನು ಒತ್ತಾಯಿಸಲ್ಪಟ್ಟು ನಕಲಿ ಜೀವನ ಜೀವಿಸುವುದು. ಮತ್ತು ನೋಡಿ, ನೀವು ಮೊದಲು ನನ್ನನ್ನು ಕೇಳಿದಿರಿ ನಾನು ಏಕೆ ಅಷ್ಟು ಬಹಿರಂಗ ಎಂದು. ನಾನು ಇಲ್ಲಿಯವರೆಗೆ ಇದರ ಬಗ್ಗೆ ಎಂದಿಗೂ ಯೋಚಿಸಿರಲಿಲ್ಲ. ನಾನು ನಕಲಿತನ ನಟನೆಯೊಂದಿಗೆ ಅಷ್ಟು ಕಾಲ ವ್ಯವಹರಿಸಬೇಕಾಗಿತ್ತು. ಅದು ನನಗೆ ದೇವರು ಕೊಟ್ಟ ಸ್ವಾತಂತ್ರ್ಯದ ವರದ ಒಂದು ಭಾಗವಾಗಿದ್ದಿರಬಹುದು. ಅದರಿಂದ ನಾನು ಇನ್ನು ಮುಂದೆ ನಟನೆ ಮಾಡಬೇಕಿಲ್ಲ. ನಾನು ಬಹಿರಂಗವಾಗಿರಬಹುದು, ಪ್ರಾಮಾಣಿಕವಾಗಿರಬಹುದು ಮತ್ತು ಜನರಿಗೆ ಸತ್ಯವನ್ನು ಹೇಳುವುದಕ್ಕೆ ಪ್ರಯತ್ನಿಸಬಹುದು. ಸತ್ಯ ಜನರನ್ನು ಬಿಡುಗಡೆ ಮಾಡುತ್ತೇನೆ. ಅವ್ರು ನಂಗೆ ಹೇಳ್ತಿದ್ರು ಅವರು ಮಾಡುತ್ತಿದ್ದುದು, ಏಕೆಂದ್ರೆ ನಾನು ಬಹಳ ವಿಶೇಷವಾಗಿದ್ದೆ, ನನ್ನನ್ನು ಪ್ರೀತಿಸ್ತೇನೆಂದು. ಹೀಗೆ ಪ್ರೀತಿ ಅಂತಹ ಮೂರ್ಖತನದ್ದು ಎಂದು ನಾನು ಕಲಿತುಕೊಂಡಿದ್ದೆ. ನಾನು 9-10 ವರ್ಷ ಪ್ರಾಯದವಳಾದಾಗ ನನಗೆ ನೆನಪಿದೆ, ನನ್ನ ತಂದೆಯು ನನ್ನನ್ನು ಒಬ್ಬ ಸ್ತ್ರೀ ಸಂಬಂಧಿಕರ ಮನೆಗೆ ಕರೆದುಕೊಂಡು ಹೋದದ್ದು. ಆಕೆಯೊಂದಿಗೆ ತಾನು ಲೈಂಗಿಕ ಸಂಪರ್ಕ ಮಾಡುವುದಾಗಿ ನನಗೆ ಹೇಳಿತು. ಆಕೆ ಅದನ್ನೆಷ್ಟು ಇಷ್ಟಪಡುತ್ತಾಳೆ, ಅವರು ಮಾಡುತ್ತಿದ್ದದ್ದನ್ನೆಲ್ಲ ವಿವರವಾಗಿ ನನಗೆ ಹೇಳುತ್ತಿದ್ದರು. ನಾನು ಅವರ ರಹಸ್ಯ ಕಾಪಾಡಬೇಕಿತ್ತು. ಅವರು ತಾನು ಮಾಡುತ್ತಿದ್ದದ್ದೆಲ್ಲ ಒಳ್ಳೆಯದು, ಮತ್ತದು ನಮ್ಮ ರಹಸ್ಯವಾಗಿ ಇರಬೇಕು ಎಂದು ಹೇಳಿದರೂ ನಾನು ಯಾರಿಗಾದರೂ? ಅದನ್ನು ಹೇಳಿದರೆ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಅವರು ನನ್ನನ್ನು ಹೇಗೋ ನಂಬುತ್ತಿರಲಿಲ್ಲ ಮತ್ತು ನಾನು ಕುಟುಂಬದಲ್ಲಿ ಬಹಳ ಸಮಸ್ಯೆಯನ್ನು ಉಂಟು ಮಾಡುವವಳಾಗುತ್ತಿದ್ದೆ. ನಾನು ಈ ದಿನ ಬೆಳಿಗ್ಗೆ ಅದು ನಾನು ಕುಟುಂಬದಲ್ಲಿ ಸಮಸ್ಯೆ ಉಂಟು ಮಾಡಬಾರದೆಂದು ನನಗೆ ಭಾರವಾಗಿತ್ತು. ಅದು ನನ್ನ ನೋವಿಂದಾಗಿ ಪ್ರಾಯಶಃ ನನ್ನನ್ನು ಜೀವಿತದಲ್ಲಿ ವ್ಯವಹರಿಸಬೇಕಾಗಿದ್ದ ಒಂದು ದೊಡ್ಡ ವಿಷಯ ಅದು. ಈ ದಿನದವರೆಗೆ ಅದಕ್ಕೆ ವಿರುದ್ಧವಾಗಿ ನಿಲ್ಲುವುದು ಅದು ಜವಾಬ್ದಾರಿಯ ಒಂದು ತಪ್ಪು ಗ್ರಹಿಕೆ. ನಾನು ಎಂದಿಗೂ ಜವಾಬ್ದಾರಳಲ್ಲದ ವಿಷಯಗಳಿಗೆ ನನ್ನನ್ನೇ ಜವಾಬ್ದಾರಳನ್ನಾಗಿ ಮಾಡಿಕೊಳ್ಳುತ್ತಿದ್ದೆ. ನಾನು ನನ್ನ ಸಮಸ್ಯೆಯನ್ನು ಎದುರಿಸಬಲ್ಲೆ ಮತ್ತು ನಿಮಗೆ ಒಂದು ಇದೆ ಎಂದು ನನಗೆ ಗೊತ್ತಿದ್ದರೆ ಅದನ್ನು ಕೂಡ ನಾನು ಅವಮಾನಕರವಾದ ಸಂಗತಿಗಳಿಗೂ ನನ್ನನ್ನು ಜವಾಬ್ದಾರಳನ್ನಾಗಿ ಮಾಡಿಕೊಳ್ಳುತ್ತಿದ್ದೆ. ಹೇಗೋ ದೇವರು ನನ್ನಲ್ಲಿ ಆ ಭಾಗದಲ್ಲಿ ಕಾರ್ಯ ಮಾಡಿದ್ದಾನೆ. ನಾನು ಹೀಗೆ ಹೇಳಬಲ್ಲೆ, ಜಾಯ್ಸ್, ಅದು ನಿನ್ನ ಜವಾಬ್ದಾರಿಯಲ್ಲ. ನೀನು ಅದನ್ನು ವ್ಯವಹರಿಸಬೇಕಾಗಿಲ್ಲ. ಇಲ್ಲವೇ ಇಲ್ಲ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಜವಾಬ್ದಾರಿಕೆಯ ತಪ್ಪು ಗ್ರಹಿಕೆ ಎಂದು ನಾನು ಹೇಳಿದರೆ ಅರ್ಥ ಗೊತ್ತಿದೆ. ಸೈತಾನನು ನಮ್ಮಿಂದ ಎಲ್ಲವನ್ನು ಮುಚ್ಚಿಡಲು ಬಯಸುವುದಕ್ಕೆ ಕಾರಣ ಏಕೆಂದರೆ ಅದು ನಿಮ್ಮಲ್ಲಿ ಮುಚ್ಚಿಟ್ಟಿರುವಷ್ಟರವರೆಗೆ ಬಿಡುಗಡೆ ಹೊಂದಲ್ಲ, ಸಂಪೂರ್ಣವಾಗಿ ಅಲ್ಲ. ಹೀಗೆ ನಿಮ್ಮಲ್ಲಿ ಮುಚ್ಚಿಡಲ್ಪಟ್ಟಿರುವ ಆ ಸಂಗತಿಗಳು, ನೀವು ನಾಚಿಕೆಕೊಳ್ಳುವ ಏನಾದರೂ ಒಂದು ವಿಷಯವಿದ್ದರೆ ಅಥವಾ ನೀವು ನಾಚಿಕೆಕೊಳ್ಳುವಂಥ ಏನಾದರೂ ಒಂದು ನಿಮಗೆ ಆಗಿದ್ದರೆ, ನೀವು ಅದರ ಬಗ್ಗೆ ಎಂದಿಗೂ ಮಾತನಾಡದೇ ಇರುವುದಾದರೆ ನೀವು ನಿಮಗೆ ಒಂದು ಒಳ್ಳೆಯದು ಮಾಡಿಕೊಳ್ಳುವುದಿಲ್ಲ. ದೇವರ ಕಡೆಗೆ ಬಹಿರಂಗವಾಗಿ ಮತ್ತು ಪ್ರಾಮಾಣಿಕವಾಗಿ ನೋಡುವುದರಿಂದ ಆರಂಭಿಸಿ ಸ್ವತಃ ಬಹಿರಂಗವಾಗಿ ಮಾತನಾಡಿಕೊಳ್ಳಿರಿ. ನೀವು ಅದರಿಂದ ಹೊರಗೆ ಮತ್ತು ಮೇಲೆ ಬರಬೇಕು. ಕೆಲವು ಸಂಗತಿಗಳು ನನಗೆ ನೆನಪಿದೆ. ನಾನು ವಯಸ್ಸಾದಂತೆ 12-13 ವರ್ಷದೊಳಗಾಗಿದ್ದಾಗ ನನ್ನ ತಂದೆ ಕಿರುಕುಳದಿಂದ ಅತ್ಯಾಚಾರಕ್ಕೆ ಮುಂದುವರಿದರು. ಅವರು ನನ್ನನ್ನು ದೈಹಿಕವಾಗಿ ಒತ್ತಾಯಿಸಲಿಲ್ಲ, ಖಂಡಿತವಾಗಿ ಭಯದಿಂದ, ನಿಯಂತ್ರಣದಿಂದ, ಬೆದರಿಕೆಯಿಂದ ಒತ್ತಾಯಿಸಿದರು. ಈ ಹಿಂದೆ ಈ ಎಲ್ಲಾ ವರ್ಷಗಳಲ್ಲಿ ನಾನು ಇದರ ಬಗ್ಗೆ ಮಾತನಾಡುವಾಗ ಅತ್ಯಾಚಾರ ಎಂಬ ಪದವನ್ನು ಎಂದಿಗೂ ಉಪಯೋಗಿಸಿರಲಿಲ್ಲ. ಮೊದಲ ಬಾರಿ 3 ವರ್ಷಗಳ ಹಿಂದೆ ನಾನು ಇದಕ್ಕಾಗಿ ಸಿದ್ಧವಾಗುತ್ತಿರುವಾಗ ಅದು ಬಲಾತ್ಕಾರ ಅನ್ನಿಸಿತು. ಏಕೆಂದರೆ ನಾನು ಅದನ್ನು ಲೈಂಗಿಕ ನಿಂದನೆ ಎಂದು ಹೇಳಿದ್ದೆ. ಆದರೆ ಇದನ್ನು ದೇವರೇ ನನ್ನ ಹೃದಯದಲ್ಲಿ ಇಟ್ಟಿದ್ದು ಎಂದು ನಂಬುತ್ತೇನೆ. ಏಕೆಂದರೆ ನಾವು ಲೈಂಗಿಕ ನಿಂದನೆ ಎಂಬ ಪದಕ್ಕೆ ನಿಷ್ಕ್ರಿಯೆಯಾಗಿದ್ದೇವೆ. ಅವರು ನನಗೆ ಮಾಡಿದ್ದು ಅತ್ಯಾಚಾರ. ಪ್ರತಿ ವಾರ ಅದನ್ನು ಮಾಡ್ತಿದ್ರು. ಕಡೆ ಪಕ್ಷ ವಾರಕ್ಕೊಮ್ಮೆ. ನನಗೆ 18 ವರ್ಷಗಳಾಗುವವರೆಗೆ ನಾನು ಸ್ವಲ್ಪ ಲೆಕ್ಕ ಹಾಕಿ ಕಂಡುಕೊಂಡೆ. ಅದು ನನ್ನ ತಂದೆ, ನಾನು ಭರವಸೆ ಇಡಬೇಕಾದಂತ ಒಬ್ರು, ನನ್ನನ್ನು ಸುರಕ್ಷಿತವಾಗಿಡಬೇಕಾದಂತ ಒಬ್ರು. ನನಗೆ 18 ವರ್ಷಗಳಾಗುವುದರೊಳಗೆ ಕನಿಷ್ಠ ಪಕ್ಷ 200 ಬಾರಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದು. ಈಗ ಅದು ನನಗೆ ಸಂಭವಿಸಲು ಹೇಗೆ ಸಾಧ್ಯ? ನಾನು ಈ ದಿನ ನಿಮ್ಮ ಮುಂದೆ ನಾನಿರುವ ಸ್ಥಿತಿಯಲ್ಲಿ ನಿಂತು ಕೊಂಡಿರುವಾಗ ದೇವರು ಲೋಕದಲ್ಲಿ ಜೀವಂತವಾಗಿ ಇಂದು ಇಲ್ಲದೆ ಇದ್ದಿದ್ದರೆ, ದೇವರಿದ್ದಾರೆ, ದೇವರು ಇಲ್ಲದೆ ಇದ್ದರೆ ಇದು ಹೇಗೆ ಸಾಧ್ಯ? ಸಾಧ್ಯ ಹೇಳಿ. ನೀವು ಸೈತಾನನಿಗೆ ಕೊಡಬಹುದಾದ ಅತಿ ದೊಡ್ಡ ಕಪ್ಪು ಕಣ್ಣು ಅದು ನಿಮ್ಮ ನೋವುಗಳನ್ನು ದೇವರಿಗೆ ಕೊಟ್ಟು ಅದು ನಿಮಗೆ ಲಾಭವಾಗುವಂತೆ ಮಾಡುವುದು. ಆತನಿಗೆ ನಿಮ್ಮ ಅಸ್ತವ್ಯಸ್ತವನ್ನು ಕೊಟ್ಟು ಅದು ನಿಮ್ಮ ಸಂದೇಶವಾಗುವಂತೆ ಮಾಡುವುದು. ನೋಡಿ, ನೋಯಿಸಲ್ಪಡುವುದು ಎಂದರೆ ಏನೆಂದು ನನಗೆ ಗೊತ್ತಿರುವುದು. ನಾನು ಹೇಳುವಾಗ ನೀವು ನನ್ನ ನಂಬ್ತೀರಿ. ನನ್ನನ್ನು ಸಾಕ್ಷ್ಯ ನಿಮಗೆ ಹೇಳುವಾಗ ನಾನು ಹೇಳ್ತೇನೆ, ನಾನು ಸ್ವಸ್ಥವಾಗಿದ್ದೇನೆ ಎಂದು ಮತ್ತು ಸಂಪೂರ್ಣವಾಗಿದ್ದೇನೆ, ಚೆನ್ನಾಗಿದ್ದೇನೆ. ನನಗೆ 43 ವರ್ಷಗಳ ದೊಡ್ಡ ವಿವಾಹದ ಜೀವನವಿದೆ. 4 ಮಕ್ಕಳು ಸೇವೆ ಮಾಡುತ್ತಿದ್ದಾರೆ. 10 ಮೊಮ್ಮಕ್ಕಳಿವೆ. ನನ್ನ ಜೀವಿತವನ್ನು ಪ್ರೀತಿಸ್ತೇನೆ. ನಾನು ದೇವರ ರಾಜ್ಯದಲ್ಲಿ ಒಂದು ಮೌಲ್ಯವಾಗಿದ್ದೇನೆ ಎಂದು ಹೇಳುವಾಗ ಅದು ನಿಮಗೆ ನಿರೀಕ್ಷೆಯನ್ನು ಕೊಡುತ್ತದೆ. ಅದನ್ನು ದೇವರು ನಿಮಗೂ ಮಾಡುತ್ತಾನೆ ಎಂಬ ನಿರೀಕ್ಷೆಯನ್ನು ಕೊಡುತ್ತದೆ ಎಂದು ಹೇಳುತ್ತೇನೆ. ಆಮೀನ್. ಅದಕ್ಕಾಗಿ ನಾನು ಇದನ್ನು ಮಾಡ್ತಿದ್ದೇನೆ. ಏಕೆಂದರೆ ದೇವರು ಎಷ್ಟು ಒಳ್ಳೆಯವನು ಎಂದು ಜನರು ತಿಳಿದುಕೊಳ್ಳಬೇಕು. ನಿಮ್ಮ ಹೋರಾಟ ಯೋಗ್ಯವಾದದ್ದು ಎಂದು ತಿಳಿದುಕೊಳ್ಳಬೇಕು. ನಿಮ್ಮ ಯಾತ್ರೆ ಅದಕ್ಕೆ ಯೋಗ್ಯವಾದದ್ದು. ಬಿಟ್ಟು ಬಿಡಬೇಡಿ, ಬಿಟ್ಟು ಬಿಡಬೇಡಿ, ಬಿಟ್ಟು ಬಿಡಲೇಬೇಡಿ.
ಜಾಯ್ಸ್, ನಾವು ಭರವಸೆಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಏಕೆಂದರೆ ಜನರು ಭರವಸೆ ಯೋಗ್ಯರಲ್ಲ ಎಂದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಾಧಿಸಲ್ಪಡುತ್ತಿರುವಾಗ ಭರವಸೆಯು ನಿಜವಾಗ್ಲೂ
ಹೌದು
ಕಠಿಣವೆನಿಸುತ್ತದೆ. ಹಾಗಾದ್ರೆ ದೇವರು ನಂಬಿಕಸ್ಸನು, ದೇವರು ನಂಬಲು ಯೋಗ್ಯನು ಎಂಬ ಅಂಶಕ್ಕೆ ನೀವು ಹೇಗೆ ಬರುತ್ತೀರಿ? ಮಾರ್ಗದಲ್ಲಿ ಎಲ್ಲೋ ಒಂದು ಕಡೆ ನಾವು ಭರವಸೆಯನ್ನು ವಿಸ್ತರಿಸಿ ಏನಾಗುತ್ತದೆ ಎಂದು ನೋಡಬೇಕಾಗುತ್ತದೆ.
ನನಗೆ ಸಹಾಯ ಮಾಡಿದ ಒಂದು ಸಂಗತಿ ಅದು, ಪ್ರೀತಿಯು ಉತ್ತಮವಾದುದನ್ನು ಯಾವಾಗಲೂ ನಂಬುತ್ತದೆ ಎಂದು ಹೇಳುವ ವಾಕ್ಯ. ನಾನು ಬಹಳ ವರ್ಷಗಳು ಅನುಮಾನದಲ್ಲಿ ಕಳೆದಿದ್ದೇನೆ. ಏಕೆಂದರೆ ನನ್ನ ತಂದೆ ನನಗೆ ಅತ್ಯಾಚಾರ ಮಾಡಿದ್ದಕ್ಕಾಗಿ ಅಷ್ಟೇ ಅಲ್ಲ, ಅಂದರೆ ನನಗೆ ಆ ರೀತಿ ಮಾಡಲು ಪ್ರಯತ್ನಿಸಿದ 2 ಅಥವಾ 3 ಮನುಷ್ಯರಿದ್ದಾರೆ. ನಾನು ಒಮ್ಮೆ ಕೆಲಸ ಮಾಡುತ್ತಿದ್ದ ಒಬ್ಬ ಧಣಿ, ಒಬ್ಬ ಅಂಕಲ್, ಒಬ್ಬ ಅಜ್ಜ, ಹೀಗೆ ನನ್ನ ತಂದೆ ಕುಟುಂಬದ ರಕ್ತವಾಹಿನಿಯಲ್ಲಿ ಆ ರೀತಿಯ ಆತ್ಮದ ಪ್ರೇರಣೆ ಇತ್ತು. ಪ್ರಾಮಾಣಿಕವಾಗಿ ಅವರು ಆ ರೀತಿಯಾಗಿ ಬೆಳೆದಿದ್ದರು, ಅಂದರೆ ಅದು ತಪ್ಪೆಂದು ಅವರಿಗೆ ಗೊತ್ತಿತ್ತು. ಆದರೆ ಅದೊಂದು ರೀತಿ ನೋಡಿ ಅವರ ಬಾಲ್ಯದಲ್ಲಿ ನಡೆದದ್ದು ಕೂಡ ಆಗಿತ್ತು. ನೋಡಿ, ಲೋಕದಲ್ಲಿ ಅನೇಕ ಕೀಳು ಜನರಿದ್ದಾರೆ, ಹೀಗೆ ಅದು ನಿಮ್ಮನ್ನು ಕಠಿಣ ಹೃದಯದ ಮತ್ತು ಅನುಮಾನದವರನ್ನಾಗಿ ಮಾಡುತ್ತೆ. ನನಗೆ ನೆನಪಿದೆ, ನನ್ನ ಮತ್ತು ಡೇವ್ ವಿವಾಹದಲ್ಲಿ ಕೆಲವು ವೇಳೆ ಡೇವ್ ನನಗೆ ಹೇಳ್ತಿದ್ರು, ನಾನು ನಿನ್ನ ಶತ್ರು ಎಂಬಂತೆ ನೀನು ಏಕೆ ವರ್ತಿಸುವೆ? ಏಕೆಂದ್ರೆ ನನಗೆ ಇದು ಯಾವಾಗಲೂ ಗೊತ್ತಿತ್ತು, ಹೊರಗಿನವರೆಲ್ಲರೂ ನನ್ನನ್ನು ಪಡೆಯಲಿ ಇದ್ದಾರೆ ಎಂಬ ಅಂಶ. ಅಥವಾ ಒಂದು ಕುಟುಂಬವಾಗಿ ನಮಗಾಗಿ ತೀರ್ಮಾನಗಳನ್ನು ಮಾಡುವುದು ಅವರಿಗೆ ಬಹಳ ಕಷ್ಟ ಎಂಬಂತೆ, ಏಕೆಂದರೆ ಯಾರಾದರೂ ತಮಗೆ ಒಳ್ಳೆಯದಾಗುವುದರ ಹೊರತು ಬೇರೆಯವರಿಗಾಗಿ ಒಳ್ಳೆಯ ತೀರ್ಮಾನ ಮಾಡುವರು ಎಂಬ ನಂಬಿಕೆ ನನಗೆ ನಿಜವಾಗಿಯೂ ಇರಲಿಲ್ಲ. ಏಕೆಂದರೆ ನಾನು ನೋಡಿದ್ದೆಲ್ಲ ಅದೇ, ನನ್ನ ತಂದೆಯ ನಿರ್ಧಾರ ಅವರಿಗಾಗಿಯೇ ಆಗಿತ್ತು, ಅವರು ಬೇರೆ ಯಾರ ಬಗ್ಗೆಯೂ ಚಿಂತಿಸುತ್ತಿರಲಿಲ್ಲ. ಆದ್ದರಿಂದ ನಾನು ಆ ವಿಷಯದಲ್ಲಿ ಸಂಪೂರ್ಣವಾಗಿ ದೇವರೊಂದಿಗೆ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದೆ. ನಾನು ಕೇಳಿದೆ, ನನಗೆ ಮನುಷ್ಯರು ಅಷ್ಟೆಲ್ಲ ಮಾಡಿದ ನಂತರ ನಾನು ಡೇವ್ ಮೇಲೆ ಹೇಗೆ ಭರವಸೆ ಇಡುವುದು? ಡೇವ್ ನನಗೆ ಏನು ಮಾಡದೇ ಇದ್ದರೂ ಕೂಡ ನಾನು ಮನುಷ್ಯನನ್ನು ಹೇಗೆ ನಂಬಲಿ? ಆಗ ದೇವರು ಹೇಳಿದರು, ನಾನು ಡೇವ್ ಅಥವಾ ಬೇರೆ ಮನುಷ್ಯನನ್ನು ನಂಬುಂತ ಹೇಳ್ತಾ ಇಲ್ಲ, ನೀನು ಅವ್ರ ಜೊತೆ ನನ್ನನ್ನು.
ಹೌದು, ನೀವು ರಹಸ್ಯಗಳು ಮತ್ತು ರಹಸ್ಯಗಳ ಅಪಾಯಗಳ ಬಗ್ಗೆ ಬಹಳಷ್ಟು ಮಾತಾಡಿದಿರಿ. ಈ ಎಲ್ಲ ವರ್ಷಗಳ ನಂತರ ಕೂಡ ದೇವರು ಆ ಸ್ವಸ್ಥತೆಯನ್ನು ನಿಮ್ಮ ಜೀವಿತದಲ್ಲಿ ಇನ್ನೂ ಮುಂದುವರಿಸುತ್ತಿದ್ದಾನೆ ಮತ್ತು ಸಂಗತಿಗಳನ್ನು ಮೇಲ್ಮೆಗೆ ತಂದು ನೀವು ಇನ್ನೊಂದು ಆ ರಹಸ್ಯಗಳಲ್ಲಿ ಜೀವಿಸುವ ಅಗತ್ಯವಿಲ್ಲದಂತೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆಯೇ?
ರಹಸ್ಯಗಳ ಬಗ್ಗೆ ಇರುವ ಸಂಗತಿ ಏನೆಂದರೆ ಅದು ನಿಮ್ಮನ್ನು ಜೈಲಿನಲ್ಲಿ ಇಡುತ್ತೆ, ಮತ್ ನೀವು ಅದನ್ನು ಹಂಚಿಕೊಳ್ಳುವಾಗ ಅಷ್ಟೊಂದು ಬಿಡುಗಡೆ ಕೊಡುತ್ತೆ. ನೋಡಿ, ನಾನು ಜನರಿಗೆ ಹೇಳುತ್ತೇನೆ, ನೋಡಿ, ನಿಮ್ಮನ್ನು ಪ್ರೀತಿಸುವ ಒಬ್ಬರು ನಿಮಗೆ ಸಿಕ್ಕಿದರೆ ಅದು ದೊಡ್ಡದು. ನಿಮ್ಮನ್ನು ನೋಡಿಕೊಳ್ಳುವ ಒಬ್ಬರು, ಒಂದು ಆತ್ಮಿಕ ನಾಯಕರು, ಒಬ್ಬ ಒಳ್ಳೆಯ ಸ್ನೇಹಿತರು, ನೀವು ಬಹಿರಂಗವಾಗಿ ಪ್ರಾಮಾಣಿಕವಾಗಿ ಇರಬಹುದಾದ ಒಬ್ಬ ಕುಟುಂಬದ ಸದಸ್ಯರು. ಆದರೆ ನಿಮಗೆ ಅಂಥವ್ರು ಯಾರೂ ಇಲ್ಲದಿದ್ದರೆ ಆಗ ನೀವು ಒಂದು ಕುರ್ಚಿ ಮೇಲೆ ಕುಳಿತುಕೊಂಡು ನೀವು ನಿಮ್ಮ ಪರಲೋಕದ ತಂದೆಗೆ ಜೋರಾಗಿ ಮಾತನಾಡಬಹುದು, ಮತ್ತು ನೀವು ಆತನಿಗೆ ಹೇಳಿ ನನಗೆ ಈಗ ಮಾತನಾಡಬಹುದೆಂದು ಅನಿಸುವ ಯಾರೊಬ್ಬರೂ ಇಲ್ಲ. ಆದರೆ ನಾನು ನಿನಗೆ ಬಹಿರಂಗವಾಗಿ ಮಾತನಾಡುತ್ತೇನೆ, ನೀವು ಆತನಿಗೆ ಮೊದಲೇ ಗೊತ್ತಿಲ್ಲದೆ ಇರುವ ಏನನ್ನು ಹೇಳುತ್ತಿಲ್ಲ. ಆದರೆ ನಾವು ಅದನ್ನು ಹೊರಕ್ಕೆ ತರಬೇಕು, ಕೆಲವು ವೇಳೆ ನಾವು ಅದರ ಕುರೂಪವನ್ನು ಧ್ವನಿಯಲ್ಲಿ ತರಬೇಕು ಜೋರಾಗಿ. ನಾನು ಒಮ್ಮೆ ನನ್ನನ್ನು ಕನ್ನಡಿಯಲ್ಲಿ ನೋಡಿಕೊಂಡು ಹೀಗೆ ಹೇಳಿದ್ದು ನೆನಪಿದೆ. ಏನ್ ಗೊತ್ತೆ ಜಾಯ್ಸ್, ನಿಂಗೆ ನಿನ್ನನ್ನು ಸರಿಯಾಗಿ ಪ್ರೀತಿಸಲು ತಿಳಿದ ಪೋಷಕರು ಇರಲಿಲ್ಲ, ಅವರಿಗೆ ಸಮಸ್ಯೆಗಳಿತ್ತು, ನಿನ್ನನ್ನು ಪ್ರೀತಿಸಲು ಅವರಿಗೆ ತಿಳಿದಿರಲಿಲ್ಲ. ಮತ್ತು ನಿಂಗೊತ್ತೆ ಜಾಯ್ಸ್, ನಿಂಗದೆಂದೂ ಸಿಗಲ್ಲ. ಹೀಗೆ ನೀನದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗು, ಮುಂದಾಗು. ಯಾರಾದರೂ ನಿಂದಿಸಲ್ಪಟ್ಟಿದ್ದರೆ ಪೂರ್ಣ ಚೇತರಿಕೆ ಪಡೆಯಬಹುದು, ಪೂರ್ಣವಾಗಿ ಚೇತರಿಸಿ ಕೊಳ್ಳಬಹುದು. ನನಗೆ ಇಲ್ಲದಿದ್ದ ಕೆಲವು ಸಂಗತಿಗಳಿವೆ, ನನಗದು ಬೇಕಾಗಿತ್ತು ಅನ್ನಿಸುವಂಥದ್ದು. ಒಬ್ಬ ದೊಡ್ಡ ತಂದೆಯನ್ನು ತನಗೆ ಗೊತ್ತಿಲ್ಲ, ನನ್ನ ತಂದೆ ತೊಡೆ ಮೇಲೆ ಕುಳಿತುಕೊಂಡದ್ದು ಗೊತ್ತಿಲ್ಲ. ನನ್ನ ಕೈಗಳಿಂದ ಅವರ ಕುತ್ತಿಗೆಯನ್ನು ಬಳಸುವುದು, ಅದು ಬೇರೆ ರೀತಿಯಲ್ಲಿ ತಿರುಗಬಹುದು ಎಂಬ ಭಯವಿಲ್ಲದೆ ಅವರನ್ನು ತಬ್ಬುವುದು ನನಗೆ ಗೊತ್ತಿಲ್ಲ. ನಾನು ನೊಂದುಕೊಂಡಾಗ ನನ್ನ ತಂದೆಯ ಜೊತೆ ಕುಳಿತು ಕಾಫಿ ಕುಡಿಯುತ್ತಾ ಅವರನ್ನು ಕೇಳುವುದು ಮತ್ತು ಕುಳಿತುಕೊಂಡು ನನಗೆ ಏನಾಗುತ್ತಿದೆ ಎಂದು ಅವರನ್ನು ಹೇಳುವುದು ಇದೆಂದಿಗೂ ಆಗಿಲ್ಲ. ಆದರೆ ಅದಕ್ಕಿಂತ ಉತ್ತಮವಾದಾಗಿದೆ. ನನಗೆ ದೇವರೊಂದಿಗೆ ಸಂಬಂಧದಲ್ಲಿ ನಡೆದಾಡುವುದು ಇಡೀ ಲೋಕದಲ್ಲಿ ನನಗಿರುವ ಅತಿ ದೊಡ್ಡ ಅದ್ಭುತವಾದ ಅಮೂಲ್ಯವಾದ ಸಂಗತಿಯಾಗಿದೆ. ಸತ್ಯವೇದ ಹೇಳುತ್ತೆ, ಕೀರ್ತನೆ 27:10, ನನ್ನ ತಂದೆ ತಾಯಂದಿರು ನನ್ನನ್ನು ತೊರೆದು ಬಿಟ್ಟರು, ಕರ್ತ ನನ್ನನ್ನು ಸೇರಿಸಿಕೊಳ್ಳುತ್ತಾನೆ. ಕರ್ತನು ನನ್ನನ್ನು ಸೇರಿಸಿಕೊಳ್ಳುತ್ತಾನೆ ಖಂಡಿತವಾಗಿ. ಆಮೇನ್.